25 ವರ್ಷ ಆಗ ನೆಟ್ಟು ಕೋಳಿ ಹಿಡ್ಕೊಂಡು ಓಡಾಡಕ್ ಬರದೇ ಇರೋ ವಯಸ್ಸಿನೊಳಗೆ ಬಂಡೆ ಎತ್ತಿದ್ದ. ಇದು ಬರೀ ಕಥೆ ಅಲ್ಲ, ನಮ್ಮ ಜನಕ್ಕೆ ತಿಳುವಳಿಕೆ ಇಲ್ಲ, ಅದರಿಂದ ಗೊತ್ತಾಗೋದಿಲ್ಲ. ಇವತ್ತು ಅಲ್ಲಿ ಹೋಗಿ ಆ ಬಂಡೆನೂ ಇದೆ, ಶಾಸನ ಇದೆ ಮೇಲೆ. ಶ್ರೀಮನ್ ಮಧ್ವಾಚಾರ್ಯೈಹಿ ಏಕಹಸ್ತೇನ ಆನೀಯ ಸ್ಥಾಪಿತಾ ಶಿಲಾ, ಅವರ ಚಿತ್ರ, ಒಂದು ದಂಡ ಕಮಂಡು, ಅಷ್ಟು ಅಪೂರ್ವವಾದಂಥ ಬಂಡೆ. ನಮ್ಮ ಜನಕ್ಕೆ ಏನು ತಿಳುವಳಿಕೆನೇ ಇಲ್ಲ, ಯಾವನೋ ಬೌಲಿಂಗ್ ಮಾಡಿ ವಿಕೆಟ್ ತೊಗೊಂಡು ತಟ್ಟ ಓದು ಕೂಗಾಡ್ತಿರ್ತಾರೆ. ಅದು ನೋಡಿದರೆ ಎಂಥ ದೊಡ್ಡ ಪರಂಪರೆಯಲ್ಲಿ ನಾವಿದ್ದೇವೆ ಅಂತ ಮಧ್ವಾಚಾರ್ಯನ ಜನ ಇವತ್ತು ಯಾರು ಗಮನಿಸ್ತಾನೇ ಇಲ್ಲ. ಇವತ್ತು ಕಲಿಯುಗದ ವೈಶಿಷ್ಟ್ಯ ಏನು ಗೊತ್ತಾ, ನಿಜವಾದ ಯೋಗ್ಯತೆ ಎಲ್ಲಿರುತ್ತೋ ಅಲ್ಲಿ ಗುರುತಿಸೋ ಶಕ್ತಿ ಇಲ್ಲ. ಎಲ್ಲಿ ಇರೋದಿಲ್ಲವೋ ಅಲ್ಲಿ ಭಾರಿ ವೈಭವೀಕರಣ. ದೋಷಗಳನ್ನ ಗುಣ ಅಂತ ತಿಳ್ಕೊಳ್ಳೋದು ಪದ್ಧತಿ ಕಲಿಯುಗದಲ್ಲಿ, ಗುಣಗಳನ್ನ ಅವಮಾನ ಮಾಡೋದು ಕಲಿಯುಗದ ಒಂದು ಪದ್ಧತಿ. ದುರ್ಯೋಧನ ಸಭೆ ಅಂತೇವಲ್ಲ ಹಾಗೆ, ಪಾಂಡವರಿಗೆ ಅವಮಾನ, ವಿಕರ್ಣಾದಿಗಳಿಗೆ ಭಾರಿ ಸನ್ಮಾನ ಅಂತ ಕೆಲಸ. ಇದೊಂದು ದುರಂತ ಕಲಿಯುಗದ್ದು. ಸರಿಯಾಗಿ ಅವರು ಜೀವನ ಚರಿತ್ರೆ ಓದಿ ಅದ್ಭುತಗಳ ಬಹುಶಃ ಒಬ್ಬ ವ್ಯಕ್ತಿಯ ಜೀವನದೊಳಗೆ ಚಾಲೆಂಜ್ ಮಾಡಿ ನೋಡಿ, ಅಷ್ಟು ವೈವಿಧ್ಯ, ಅಷ್ಟು ವೈಶಿಷ್ಟ್ಯ, ಅಷ್ಟು ಪೂರ್ಣತೆ ಇಮ್ಯಾಜಿನ್ ಮಾಡಕ್ ಸಾಧ್ಯ ಇಲ್ಲ. ಅಷ್ಟು ಅತ್ಯದ್ಭುತ ರಾಘವೇಂದ್ರ ಸ್ವಾಮಿಗಳ ಕಥೆ ಎಲ್ಲರೂ ಕೇಳಿದ್ದೀರಿ, ದೇತೀರ್ಥರ ಕಥೆ ಕೇಳಿದ್ದೀರಿ, ಎಲ್ಲರ ಕಥೆಗಳನ್ನು ಓದಿ, ಮಧ್ವಾಚಾರ್ಯರ ಕಥೆ ಓದಿ, ನಿಮಗೆ ಅನಿಸುತ್ತೆ ಹೆಜ್ಜೆ ಹೆಜ್ಜೆಗೆ ಥ್ರಿಲ್ಲಿಂಗ್ ಅಂತ ಹೇಳ್ತೇವಲ್ಲ, ಅಂಥ ಒಂದು ಅದ್ಭುತಗಳ ವೈಶಿಷ್ಟ್ಯ. ಅವತಾರ ಮಾಡೋದಿರಲಿ, ಚಿಕ್ಕ ಮಗುವಾಗಿ ಓಡಾಡೋದಿರಲಿ, ಬಂಡೆ ಎತ್ತಿಡೋದಿರಲಿ, ಹಾರೋದಿರಲಿ, ಓಡಾಟ ಇರಲಿ, ಪಾಠ ಓದೋದಿರಲಿ, ಪಾಠ ಕೇಳೋದಿರಲಿ, ಸನ್ಯಾಸ ತಗೊಳ್ಳೋದಿರಲಿ, ಪ್ರತಿಯೊಂದರಲ್ಲೂ ಕೂಡ ಬದರಿ ಯಾತ್ರೆ ಮಾಡೋ ಪ್ರಸಂಗ ನೋಡಿ. ಮಹಾಬದರಿ ಇವತ್ತು ಯಾರು ಮಹಾಬದರಿ ಹೋದವರು, ಅವರೇ ಮಹಾಬದರಿ ಹೋದವರು. ಈ ಬಂಡೆ ಎತ್ತಿಡೋ ಪ್ರಸಂಗ ಬರಲಿ, ಜಟ್ಟಿಗಳು ಬಂದ ನಡ್ಕೊಳ್ಳೋ ರೀತಿ ಇರಲಿ, ಅವರ ಶೈಲಿ ಅವರದ್ದೇ ಹೊರತು ಬೇರೆ ಅಲ್ಲ. ನಚ ಮಧ್ವ ಸಮೋ ಗುರು ಅನ್ನೋದು ಅವರ ಹಿರಿಮೆ. ಅದೇ ಭೀಮಸೇನೇ ಆಚಾರ್ಯರಾಗಿದ್ದು. ಅವ್ರು ಹೇಳ್ತಾರೆ, ನೋಡಿ ಬನ್ನಿ ಈಗ ಎಲ್ಲರೂ ನನ್ನ ಜೊತೆಗೆ ಬನ್ನಿ ಈಗ. ಆಗ ನೀವೆಲ್ಲರೂ ಹೇಳಬಹುದು, ಅದು ಬರೋ ಚಾಲೆಂಜ್ ಆದರೆ ಯಾವ ರೀತಿ ಕೊಡೋದು ಗೊತ್ತಾ, ಎಲ್ಲರೂ ಬನ್ನಿ ಒಬ್ಬೊಬ್ಬರು ಬನ್ನಿ ಹೊಡೆದಾಕ್ಬಿಡ್ತೇನೆ ಅಲ್ಲ. ಮತ್ತೆ ಯದಿ ಬಲಜ್ಯೇಷ್ಠೇ ಯದಿ ವಹ ಸಂಶಯ ಸ್ಯಾತ್, ನಾನು ಬಲದಲ್ಲಿ ನೀವೆಲ್ಲ ದೊಡ್ಡವನು ಅನ್ನೋದ್ರ ಬಗ್ಗೆ ಏನಾದರೂ ಸಂಶಯ ನಿಮಗಿದ್ರೆ, ಉತ್ತಿಷ್ಠಧ್ವಂ ಸರ್ವ ಏವ ಸಮೇತಾಹ, ಎಲ್ಲ ಒಟ್ಟಿಗೆ ಬನ್ನಿ ಅಂತ ಹೇಳ್ತಾರೆ. ಇದು ಅವರ ಸವಾಲದು, ಎಲ್ಲ ಒಟ್ಟಿಗೆ ಬನ್ನಿ. ಅವ್ರ ವಾದಕ್ಕೆ ಗೊತ್ತಾಗಲ್ಲ ಹಾಗೇನೆ, ಎಲ್ಲ ಒಟ್ಟಿಗೆ ಪ್ರಶ್ನೆ ಕೇಳಿ ಏನ್ ಬೇಕಾದ್ರೂ ಕೇಳಿ, ಒನ್ ಬೈ ಒನ್ ಕೇಳಿ, ಇವತ್ತೊಬ್ರು ನಾಳೆ ಒಬ್ರು ಬರ್ಕೊಡಿ ಚೀಟಿ ಅವೆಲ್ಲ ಏನಿಲ್ಲ ಆಚಾರ್ಯರ ಹತ್ರ. ಯಾರೇನ್ ಬೇಕಾದ್ರೆ ಕೇಳುವುದು ಇಮಿಡಿಯೇಟ್ ಆನ್ಸರ್ ಅದು ಇಲ್ಲ. ಹಾಗೇನೆ ಎಲ್ಲರ ಒಟ್ಟಿಗೆ ಬರಬೇಕು ನೀವು. ಉತ್ತಿಷ್ಟಧ್ವಂ ಸರ್ವಯೇವ ಸಮೇತಾಹ, ನಾನು ಮಾತ್ರ ಒಬ್ಬನೇ ಬರ್ತೇನೆ, ನೀವೆಲ್ಲರೂ ಬರಬಹುದು. ನಿಮ್ಮನ್ನು ಹೇಗೆ ಹೊಡಿತೇನೆ ಗೊತ್ತಾ ಅಂತ ಹೇಳ್ತಾರೆ. ಗದೆ ತಗೊಂಡು ಹೊಡೆಯೋದಿಲ್ಲ, ಬಿಲ್ಲು ಬಾಣ ತಗೊಳ್ಳೋದಿಲ್ಲ, ಎರಡು ಕೈ ಉಪಯೋಗಿಸೋದಿಲ್ಲ ಮತ್ತೆ ನಿಮ್ಮನ್ನು ಹೊಡಿಲಿಕ್ಕೆ, ನಾನು ಎರಡು ಕಾಲು ಕೂಡ ಅಲ್ಲ, ಒಂದು ಕಾಲು ಸಾಕು ನಿಮ್ಮನ್ನು ಹೊಡಿಲಿಕ್ಕೆ ಅಂತ ಹೇಳ್ತಾರೆ. ಮೃತ್ನಾಮಿ ವಹ ಪಾದ ತಲೇನ ಸರ್ವಾನ್, ಇಡೀ ಕಾಲಲ್ಲ ಪಾದ ತಲೇನ ಅಂಗಾಲು ಸಾಕು ನಿಮ್ಮನ್ನು ಹೊಸಿಗೆ ಹಾಕ್ಲಿಕ್ಕೆ. ಆ ಶಕ್ತಿ ತೋರಿಸ್ತೇನೆ ಅಂತ ಎದ್ದು ನಿಂತಾಗ ಇಡೀ ಸಭೆ ಗಡಗಡ ನಡಿ ಹೋಯ್ತದೆ. ಆ ವಿಚಿತ್ರವಾದ ಭೂಕಂಪ ಏನೇ ನಡೆದೋಗ್ಬಿಡುತ್ತದೆ. ಭೀಮಸೇನ ಎದ್ದು ನಿಂತಾಗ ಆ ರಭಸಕ್ಕೆ, ಆ ಮಾತಿಗೆ, ಆ ಗಾಂಭೀರ್ಯಕ್ಕೆ, ಎಲ್ಲದಕ್ಕೂ ಇಡೀ ಭೂಮಿ ಕೂತವರೆಲ್ಲ ಭೀಷ್ಮಾದಿಗಳು ನಡುಗ್ತಾ ಇದ್ದಾರೆ. ದ್ರೋಣರು ಎಲ್ಲರೂ ಗಡಗಡ ನಡಿ ಹೋಗ್ತಾ ಇದ್ದಾರೆ. ಇನ್ನೇನು ಮಹಾಭಾರತದ ಕಥೆ ಕೊನೆಗಾಲಕ್ಕೆ ಬಂತು ಅಂತ ತಿಳ್ಕೊಂಡ್ಬಿಡ್ಬೇಕು. ಇದೆಲ್ಲ ಮಹಾಭಾರತ ಮೂಲದಲ್ಲಿದೆ, ಯಾರು ತಂದಿಲ್ಲ, ಟಿವಿಯಲ್ಲಿ ಸರ್ವಾತ್ಮನ ತೋರಿಸಲಿಲ್ಲ ಈ ಮಾತನ್ನು. ಮಹಾಭಾರತ ಎಲ್ಲ ಪ್ರತಿಗಳಲ್ಲೂ ಹುಟ್ಟಿತು, ಒಬ್ಬರು ಇದನ್ನು ಬರೆದಿಲ್ಲ. ಅರ್ಥ ಮಾಡಿಕೊಂಡ್ರೆ ಎಷ್ಟು ಇಂಪಾರ್ಟೆಂಟ್ ಪೋರ್ಷನ್ ಮಿಸ್ ಮಾಡಿದ್ದಾರೆ ಗೊತ್ತಾಗ್ತದೆ. ಇಲ್ಲವರು ಹೊಸ ತಿರುಬಲ ಸಾಧ್ಯತೆನೇ ಇರಲಿಲ್ಲ. ಭೀಮ ಎದ್ದು ನಿಂತಾಗಲೇ ಪ್ರಸಂಗ ನಡೆದಿದ್ದು. ಆ ಸಮಯಕ್ಕೆ ಎಲ್ಲ ತಲೆ ಬಗ್ಗಿಸಿದ್ದಾರೆ, ನಡುಗ್ತಾ ಇದ್ದಾರೆ, ಕಥೆ ಮುಗಿತು ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಆಗ ಭೀಷ್ಮದ್ರೋಣರು ಎದ್ದರಂತೆ. ಭೀಷ್ಮದ್ರೋಣರು ಎದ್ದು ಭೀಮಸೇನ ಹತ್ರ ಬಂದು ಎರಡೂ ಕೈ ಹಿಡಿದು, ಭೀಮಸೇನ ಮೂಲದಲ್ಲಿ ಹೇಳ್ತಾರೆ, ಸರ್ವಂ ಸಂಭಾವ್ಯತೆ ತ್ವಯಿ, ನೀನು ಹೇಳಿದ್ದು ಸರಿ, ನೀನೇನನ್ನೂ ಹೇಳಿದ್ದನ್ನು ಮಾಡೇ ಮಾಡ್ತೀಯ, ನಮಗೆ ಗೊತ್ತಿದೆ, ನಿಜವಾದ ಬಲವಂತ ನೀನು ಅಂತ ಒಪ್ಕೊಂಡ್ಬಿಡ್ತಾರ, ಸರೆಂಡರ್ ಸೋತಿ ಅಂತ ಒಪ್ಕೊಂಡು ಬಿಡ್ತಾರ. ಅಂದರೆ ಭೀಮಸೇನ ಎಷ್ಟು ಸತ್ಯವಾದಿ ಅಂತ ಗೊತ್ತಾಗ್ತದೆ. ಅದಕ್ಕೆ ಸತ್ಯಲೋಕಾಧಿಪತಿಯನ್ನಾಗಿ ಮಾಡೋದು ಅದಕ್ಕೋಸ್ಕರ. ಒಂದು ಸುಳ್ಳು ಮಾತಿಲ್ಲ, ನೀ ಹೇಳಿದ್ದು ಸತ್ಯವಾದ ಮಾತು, ನಿನಗೆ ಸಮನಾದ ಬಲವಂತ ಮತ್ತೊಬ್ಬನಿಲ್ಲ, ಆದ್ದರಿಂದ ಖಂಡಿತ ನೀನು ದೊಡ್ಡವನು. ಆದರೆ ಒಂದು ಪ್ರಾರ್ಥನೆ ಮಾಡ್ತೇವೆ ನಾವು, ದಯವಿಟ್ಟು ದುರ್ಯೋಧನಾದಿಗಳನ್ನು ನೀನು ಜೀವ ಸಮೇತ ಉಳಿಸಿಬಿಡಿವತ್ತಿನ ದಿವಸ, ದಯವಿಟ್ಟು ಕೊಲ್ಲಬೇಡ ಅವರನ್ನ ಅಂತ ಹೇಳಿ ಬೇಡಿಕೊಂಡ್ರಂತೆ. ಆಗ ಭೀಮಸೇನ ಒಪ್ಕೋತಾನೆ. ಇಷ್ಟು ಹೊತ್ತು ಇಂಥ ಸಮಯದಲ್ಲೂ ಕೂಡ ದೊಡ್ಡವರಿಗೆ ಗೌರವ ಕೊಡಬೇಕು ಅಂತಲೂ ಬಿಡೋದಿಲ್ಲ ಭೀಮಸೇನ. ಮತ್ತೆ ಬೇರೆಯವರು ಕೇಳಿದರೆ ಪ್ರಶ್ನೆ ಬೇರೆ, ಭೀಷ್ಮ ದ್ರೋಣರು ಕೇಳ್ತಾರೆ ಅಂದ ಮೇಲೆ, ಭೀಷ್ಮರು ತಾತ, ದ್ರೋಣರು ಗುರುಗಳು, ಹೆಸರಿಗಾದ್ದರಿಂದ ಆಯಿತು ಅಂತ ಭೀಮಸೇನ ಸುಮ್ಮನೆ ಕೂತನಂತೆ. ದುರ್ಯೋಧನಾದಿಗಳು ಏನು ಪ್ರಾಣ ಹೋದಾಗ ಆಗಿತ್ತಲ್ಲ ಅವರಿಗೆ, ಈ ಸನ್ನಿವೇಶ ನೋಡಿದ್ರೆ ಏನು ಮಾಡಿದ್ರು ಗೊತ್ತೇನು. ಅವರು ಮತ್ತೆ ನೆಲ್ಲ ಎದ್ರಂತೆ, ಹುಷಾರಾದ್ರಂತೆ. ಅವ್ರ ಎಚ್ಚರಿಕೆ ಬರಲಿಲ್ಲ, ಬೇರೆ ಕುತಂತ್ರ ಹೊಳಿತು ದುರ್ಯೋಧನನಿಗೆ. ಓಹೋ ಪರವಾಗಿಲ್ಲ, ನಾವು ಎಷ್ಟು ಕೂಗಾಡಿದ್ರು ಯೋಚನೆ ಇಲ್ಲ ಅಂತ ತಿಳ್ಕೊಂಡ್ಬಿಟ್ರು. ಏನು ಮಾಡಿದ್ರು ಪರವಾಗಿಲ್ಲ, ಯಾತಕ್ಕೆ ಭೀಷ್ಮದ್ರೋಣರಿದ್ದಾರಲ್ಲ ಬಿಡಿಸಿಬಿಡ್ತಾರೆ. ಮತ್ತೆ ಚಿಕ್ಕ ಮಕ್ಕಳು ಮಾಡೋದು ಹಾಗೇನೆ, ಏನೋ ತಪ್ಪು ಮಾಡಿರ್ತಾನೆ ಮಗ, ಅವಾಗ ತಂದೆ ಹೊಡಿಲಕ್ಕೆ ಹೋಗ್ತಾನೆ, ತಾತ ಬಂದು ಬಿಡಿಸ್ಕೊಂಡ್ಬಿಡ್ತಾನೆ, ಏ ಕೂಸು ಬಿಡ ಅಂತ ಬಿಡಿಸಿಬಿಡ್ತಾನೆ. ಆ ಕೂಸು ಏನು ಮಾಡುತ್ತೆ ಗೊತ್ತಾ, ಇವ್ರು ಬರ್ಲಕ್ಕೆ ಬಂದ ತಾತ ಹೇಳ್ತೇನೆ ನೋಡು ಅಂತ ಹೇಳಿದ ತಕ್ಷಣ ತಾತರ ಪ್ರೊಟೆಕ್ಷನ್, ತಾತ ಕವಚ ಇದ್ದಾಗಿ ಈ ತಾತರು ಏಕಾಶಿ ಉಪವಾಸ ಬಿಡಿಸ್ತ ಎಲ್ಲ ಬಿಡಿಸ್ಕೊಂಡು ಬಿಡಿಸ್ಕೊಂಡು ಹೋಗ್ಬಿಟ್ಟು ನಾಳೆ ಸರ್ವನಾಶ ಮಾಡಿಬಿಡ್ತಾನೆ. ಆಗ ಇವ್ರು ಹೇಳ್ಬೇಕು ಹೊಡಿ ಇನ್ನೊಂದು ಎರಡು ಹೊಡಿ ಅಂತ ಹೇಳ್ಬೇಕಾಗುತ್ತೆ. ಸಂಧ್ಯಾನ ಬಿಟ್ಟಿದ್ದಾರೆ ಅಂತ ಹೊಡಿಲಕ್ಕೆ ಹೋಗ್ತಾರೆ ವಯಸ್ಕೊಂಡು ಬರೋದಾಗ, ಹೊಡಿ ಇವತ್ತು ಅಭ್ಯಾಸ ಆಗಲಿ ಅಂತ ಹೇಳ್ಬೇಕು. ಇವ್ರು ಕೆಟ್ಟ ಕೆಲಸಕ್ಕೆ ಹೋಗಿ ಬಿಡಿಸೋದಿಲ್ಲ, ಒಳ್ಳೆ ಕೆಲಸಕ್ಕೆ ಬಿಡಿಸೋದು ಜನಗಳು. ಈಗ ಮಾಡಿ ಅವ್ರ ಸಂಸ್ಕಾರನ ಹಾಳು ಮಾಡಿಬಿಡ್ತಾರೆ. ಭೀಷ್ಮದ್ರೋಣರು ಮಾಡಿದ್ದ ಹಾಗೆ ಇವತ್ತಿನ ದಿವಸ, ಒಂದೆರಡು ಅಟ್ಯಾಕ್ ಸುಮ್ಮನೆ ಇದ್ದಿದ್ರೆ ಏನಾಗ್ತಿತ್ತು ಅವತ್ತಿನ ದಿವಸ ಗತಿ ಮುಗಿತಿತ್ತು, ಒಂದು ಬಿಡಿಸ್ಕೊಂಡು ಬಿಟ್ಬಿಟ್ಟು ಅಷ್ಟೇ. ಅದಕ್ಕೆ ದುರ್ಯೋಧನ ಏನು ಮಾಡಿದೆ ಗೊತ್ತೇನು, ಭೀಷ್ಮದ್ರೋಣರು ಬಿಡಿಸಿದ್ರಲ್ಲ ಅದು ಭೀಷ್ಮರು ಸೇನಾಧಿಪತ್ಯ ಕೊಟ್ಟ, ಭೀಷ್ಮ ಪರ್ವ ಆಗೋಯ್ತು. ದ್ರೋಣರು ಬಿಡಿಸಕ್ಕೆ ಬಂದ್ರಲ್ಲ ದ್ರೋಣ ಪರ್ವ, ಅವರೊಂದು ಅಪಾಯಿಂಟ್ಮೆಂಟ್ ಕೊಟ್ಟ, ಎಲ್ಲರ ಕತೆ ಮುಗಿಸ್ತಾ ಹೋಗಿಬಿಟ್ಟಾವೆ. ನಿಮ್ಗೆ ಬಿಡಿಸ್ಕೊಳ್ಳೋಕೆ ಬಂದಿದ್ರಲ್ಲ ಸೇನಾಧಿಪತಿಗಳಾಗಿ ಅಂತ ಕುಡಿಸ್ತಾವೆ. ತಾವಾಗಿ ಮಾಡಿಕೊಂಡ ಅನರ್ಥ ಇದು, ಒಂದು ಭೀಷ್ಮದ್ರೋಣರು ತಾವಾಗಿ ಮಾಡಿಕೊಂಡಿದ್ದು ಒಂದು. ಆ ಸಮಯಕ್ಕೆ ಭೀಮಸೇನ ಕುಸುಮನ ಕೂತಿದ್ದು ನೋಡಿದ್ದು, ಮತ್ತೆ ಎದ್ದಿದ್ದು ಹುಚ್ಚ ಬಟ್ಟೆ ಮಾತಾಡಲಿಕ್ಕೆ ಶುರು ಮಾಡ್ತಾನೆ ದುರ್ಯೋಧನ. ಅವನ ಮಾತಿಗೆ ಇತಿಮಿತಿಗಳೇ ಇಲ್ಲ. ನೋಡು ದ್ರೌಪದಿ, ನಿನ್ನ ಯಾರು ಕಾಪಾಡೋದಿಲ್ಲ, ಈಗ ನಿನ್ನ ಯಾರು ಗತಿ ಇಲ್ಲ, ಅಪತಿರಿಹಿ ಎಸಿ ಕಲ್ಯಾಣಿ, ನಿನ್ನ ಗಂಡಂದಿರೇ ಇಲ್ಲ, ಎಲ್ಲ ಕೈಬಿಟ್ಟಾಯ್ತು. ಈಗ ಭೀಷ್ಮದ್ರೋಣರು ಬಿಡಿಸಿಬಿಟ್ರಲ್ಲ ನಮ್ಮನ್ನ, ಯಾರು ಹೇಳೋರು ಕೇಳೋರು ಯಾರೂ ಇಲ್ಲ. ಆದ್ದರಿಂದ ನೀನು ನೋಡು ನಮ್ಮ ಮನೆಗೆ ಬಾ ಅಂತ ಹೇಳ್ತಾನೆ. ತಡೆ ತಟ್ಕೊಂಡಂತೆ ಜೋರಾಗಿ, ತನ್ನ ತೊಡೆಯನ್ನು ತೋರಿಸ್ತಾ ಜೋರ ತಟ್ಕೊಂಡಂತೆ. ತಕ್ಷಣ ಭೀಮಸೇನ ಮೇಲೆ ಇಡ್ತಾನೆ, ಎಲ್ಲೋ ಪಾಪಿಷ್ಟ, ನಾನು ಕ್ಷಮಿಸಿದ್ದು ಅಶಕ್ತಿಯಿಂದ ಅಲ್ಲ, ಭೀಷ್ಮದ್ರೋಣರ ಮಾತಿಗೆ ಗೌರವ ಕೊಟ್ಟಷ್ಟೇ ನಾನು ಕ್ಷಮಿಸಿದ್ದು. ಅದನ್ನು ಅಪಾರ್ಥ ಮಾಡ್ಕೊಂಡು ಹೀಗೆಲ್ಲ ಮಾಡ್ತಾ ಇದ್ದೀಯಾ. ಭೇಚ್ಛೇ ತವೋರು ಗದಯೋರು ವೇಗಯ, ನಿನ್ನ ಈ ತೊಡೆಯನ್ನ ನಾನು ಗದೆಯಿಂದ ಹೊಡೆದುಕೊಳ್ತೇನೆ, ಪುಡಿ ಪುಡಿ ಮಾಡ್ತೇನೆ, ನಿನ್ನ ಗದೆಯಿಂದ ಪುಡಿ ಪುಡಿ ಮಾಡ್ತೇನೆ. ಆಯ್ತೋ ಇಲ್ಲೋ, ಯಾವ ತೊಡೆ ತೋರಿಸಿದ್ದೀಯಲ್ಲ ಆ ತೊಡೆನ ಹೊಡಿತೇನೆ ಅಂತ ಭೀಮಸೇನ ಶಪಥ ಮಾಡಿದರಂತೆ. ದುರ್ಯೋಧನ ಒಂದು ಗ್ಯಾರಂಟಿ ಏನೇ, ಇವತ್ತಂತೂ ಮಾಡೋದಿಲ್ಲ, ಅಷ್ಟು ಗ್ಯಾರಂಟಿ ಅವರು. ಈ ಹುಡುಗರು ಇರ್ತಾರಲ್ಲ ಕ್ಲಾಸ್ ಅಪ್ಸ್ ಹೋಗ್ತಾರಲ್ಲ, ಎಷ್ಟು ಬೈದರೂ ಕೂಡ ಸರ್ ಇವತ್ತಂತೂ ಫೇಲ್ ಮಾಡೋದಿಲ್ಲ, ಇನ್ನು ಮಾರ್ಚ್ ಬರಬೇಕಲ್ಲ ಅಷ್ಟೇ. ಈ ಭಂಡ ಧೈರ್ಯ ಅಂತಾರಲ್ಲ ಇಂಥ ಜನಗಳಿಗೆ, ವಿವೇಕದ ಹೆಸರಿಲ್ಲ ಅವರಿಗೆ. ಇವತ್ತಂತೂ ಮಾಡೋದಿಲ್ಲ ತಾನೇ, ಅವಾಗ ನೋಡ್ಕೊಂಬೋಣ. ಹಾಗಿದ್ರೆ ನಮ್ಮ ಜನ ಇರ್ತಾರೆ ನೋಡ್ರಿ, ನಾನು ಏಕಾಶಿ ಉಪವಾಸ ಮಾಡಬೇಕಾ ಬಿಡ್ರೆ ನರಕಕ್ಕೆ ಹೋಗ್ತೀರಿ ಅಂದರೆ ಸತ್ಮೇಲೆ ತಾನೇ ಹೋಗೋದು. ಇಂಥ ಜನನೂ ಇರ್ತಾರೆ ಅವ್ರಿಗೆ, ಸತ್ಮೇಲೆ ಗ್ಯಾರಂಟಿ ಹೋಗ್ತೇನೆ, ಸತ್ಮೇಲೆ ಇವತ್ತಂತೂ ಹೋಗೋದಿಲ್ವಲ್ಲ, ಸತ್ಮೇಲೆ ತಾನೇ ಅಂತವ್ರಿಗೆ ಏನು ಹೇಳ್ತೀರಿ ನೀವೀಗ? ದುರ್ಯೋಧನ ಗತಿ ಆಗುತ್ತೆ ಅಷ್ಟೇ, ಕೊನೆಗೆ ಇನ್ನೇನು ಎಲ್ಲ ಇಲ್ಲ. ಹೇಳಿದ್ದೆ ಕೆಲಸ, ನಾನು ಇವತ್ತಂತೂ ನೀವು ಕೊಲ್ಲೋದಿಲ್ವಲ್ಲ ನೋಡು ಅಂತ ಹೇಳಿದ್ದೀನಿ. ಆ ಕ್ಷಣಕ್ಕೆ ದುರ್ಯೋಧನ ಯಥಾಪ್ರಕಾರ ಮತ್ತೆ ಮಾತಾಡ್ತಾನೆ, ಪಾಂಡವರೇ, ಧರ್ಮರಾಜ, ದ್ಯೂತದಲ್ಲಿ ಎಲ್ಲ ಇಟ್ಟು ಸೋತಾಗಿದೆ, ದ್ರೌಪದಿನೂ ಸೋತಾಗಿಬಿಟ್ಟಿದೆ, ಈ ಸೋಲಕ್ಕೆ ಏನು ಇಲ್ಲ ಅಂತ ತಿಳ್ಕೊಳ್ಳೋಕೆ ಹೋಗಬೇಡ, ಇನ್ನೊಂದು ಬಾಕಿ ಇದೆ ಅಂತ ಹೇಳ್ತಾನೆ. ಇನ್ನೊಂದು ಪದಾರ್ಥ ಇದೆ, ಅದನ್ನು ಇಟ್ಟು ಸೋತು ಬಿಡು ಅಂತ ಹೇಳಿದ್ ನಾನು, ಅದನ್ನ ಇಟ್ಟು ಸೋತು ಬಿಡು. ಧರ್ಮರಾಜನಿಗೆ ಆಶ್ಚರ್ಯ, ಯಾವ್ದು ಬಿಟ್ಟುಬಿಟ್ಟಿದ್ದೆ ನಾನು ನೋಡು ಅಂತ ಹೇಳಿದ್ರೆ ಹೇಳ್ತಾನೆ, ಕೃಷ್ಣಂ ಪಣಾಯ, ಕೃಷ್ಣ ನಿಮ್ಮ ದೇವರು ತಾನೆ, ಸಾಲಿಗ್ರಾಮ ಇಟ್ಬಿಡು ಅಂತ ಕೇಳಿದ್ರೆ ಹಾಗೋ ಹಾಗೆ, ಸಾಲಿಗ್ರಾಮ ಇಟ್ಬಿಡು, ಭಾಗವತ ಪುಸ್ತಕ ಇಟ್ಟುಬಿಡು, ಆ ಸರ್ವಮೂಲವನ್ನು ಮಾರಾಟ ಮಾಡಿಬಿಡು ಅಂತ ಹೇಳಿದ್ರೆ ಹಾಗೋ ಹಾಗೆ. ಇದೆಯಲ್ಲ ಲಾಸ್ಟ್, ಎಷ್ಟೋ ಜನ ಅಂತ ಪಾಪಿಗಳು ಸಿಗ್ತಾರೆ ನಮಗೆ. ನಮ್ಮ ತಾತನ ಕಾಲ ಮುತ್ತಾತನ ಕಾಲದ ಯಾವ ಒಂದು ಪ್ರತಿಮೆ ಇತ್ತು ಮರಿಬಿಟ್ವಿ ಅಂತ ಹೇಳಿದ್ರೆ ಏನು ಹೇಳಬೇಕು ಅದಕ್ಕೆ? ಆ ಪ್ರತಿಮೆ ಇತ್ತು ಅಂತ ಬದುಕಿತ್ತು ಮನೆ, ಅದನ್ನು ಕಳಿಸ್ಕೊಂಡು ಹಾಳಾಗಿ ಬಿಡ್ತಾನೆ ಅಷ್ಟೇ. ಅದು ಯಾರೋ ಪೂಜೆ ಮಾಡಿದ್ರೆ ಪುಣ್ಯದ ಬದುಕಿರ್ತಾನೆ, ಅದು ಮಾರಿದೆ ಅಂತ ಹೇಳ್ಕೊಳ್ಳೋದೇ ದೊಡ್ಡತನ. ಅದು ಒಂದು ಆ ಸ್ಥಿತಿಗೆ ಬಂದ ಕೃಷ್ಣನ ಪಣ ಕಿಟ್ಟುಬಿಡಿ ಅಂತ ಹೇಳಿದ ತಕ್ಷಣ ಉಳಿದವರೆಲ್ಲ ಸುಮ್ಮನೆ ಕೂತಿದ್ದಾರೆ. ಅರ್ಜುನನ ಪಾತ್ರ ಇಲ್ಲ ಇಲ್ಲಿ, ಅರ್ಜುನ ಏನು ಮಾಡ್ತಾ ಇಲ್ಲ, ಧರ್ಮರಾಜ ಅಂತೂ ಆತನೇ ಮೇನ್ ಇದು ಕೂತಿರೋದೀಗ. ನಕಲ ಸಹಿತವರು ಪಾಪ ತಲೆ ಎತ್ತಲಕ್ಕೆ ಹೋಗ್ತಾ ಇಲ್ಲ. ಆಗ ಪಾತ್ರ ಯಾರು? ಮತ್ತೆ ಭೀಮಸೇನಂದೇ ಪಾತ್ರ. ಇಂಥ ವೀರಾವೇಶದ ಮತ್ತೊಬ್ಬ ವ್ಯಕ್ತಿ ಎಲ್ಲಿದ್ದಾನೆ? ಇಂಥ ಧರ್ಮದ ವಿರೋಧಿ ಕೆಲಸ ನಡೀತಾ ಇದ್ದ ಕಾಲಕ್ಕೆ ಅದನ್ನು ಅಷ್ಟು ಧೈರ್ಯವಾಗಿ ಪರಿಪೂರ್ಣವಾಗಿ ವಿಶಿಷ್ಟ ರೀತಿಯಲ್ಲಿ ಎದುರಿಸಿದ ಏಕಮಾತ್ರ ವ್ಯಕ್ತಿ ಭೀಮಸೇನನಾದ್ದರಿಂದ ಭೀಮಸೇನ ಸಮೋ ನಾಸ್ತಿ ಸೇನಯೋರುಭಯೋರಪಿ ಪಾಂಡಿತ್ಯೇ ಚ ಪಟುತ್ವೇ ಚ ಶೂರತ್ವೇಪಿ ಬಲೇಪಿ ಚ. ಭೀಮಸೇನನ್ನು ನಾವು ಸ್ಮರಣೆ ಮಾಡಬೇಕಾದ್ರೆ ಇದನ್ನೆಲ್ಲ ಜ್ಞಾಪಕಕ್ಕೆ ತಂದ್ಕೋಬೇಕು. ಅನ್ಯಾಯ ನಡೀತಾ ಹೋದಾಗ ಪ್ರತಿಭಟನೆ ಮಾಡದೆ ಹೋದರೆ ನಾವು ಧರ್ಮಕ್ಕೆ ಮಾಡೋ ಅಪಚಾರ ಅದು ಒಂದು. ನಾವು ದೇವ್ರ ಪೂಜೆ ಮಾಡ್ತೇನೆ, ಸಂಧ್ಯಾ ವಂದನೆ ಮಾಡ್ತೇನೆ, ಅವೆಲ್ಲ ಸರಿನೇ, ಅದು ಒಂದು ಭಾಗ. ಇನ್ನೊಂದು ಭಾಗ, ಈ ಭಾಗ ಸೇರಿಕೊಂಡಿದೆ. ಇವತ್ತು ಮಿಥ್ಯಾವಾದವನ್ನು ಖಂಡನೆ ಮಾಡೋದು, ದುರ್ಮತಗಳನ್ನು ನಿರಾಸೆ ಮಾಡೋದು, ದುಷ್ಟರನ್ನು ನಾವು ಪ್ರತಿಭಟನೆ ಮಾಡೋದು, ನಮಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು. ಎಲ್ಲ ಮಾಡಲಿಕ್ಕೆ ಅಂದು ಶಾಸ್ತ್ರ ಹೇಳೋದೇ ಇಲ್ಲ, ನಹಿ ಅಶಕ್ಕೇ ಶಾಸ್ತ್ರ ಚೋದನ, ಯಥಾಶಕ್ತಿ ಮಾಡದೆ ಹೋದರೆ ಆತ್ಮವಂಚನೆ ಆಗ್ತದೆ, ದೈವ ದ್ರೋಹವಾಗುತ್ತೆ ಅಂತ ಶಾಸ್ತ್ರ. ಈ ಮಟ್ಟಿಗೆ ಭೀಮಸೇನ ಪರ್ಫೆಕ್ಟ್ ಆಗಿ ನಡ್ಕೊಳ್ಳೋದು ಭೀಮಸೇನ ಒಂದೇ. ತಕ್ಷ್ಟ ಭೀಮಸೇನ ಮತ್ತೆ ಇಡ್ತಾನೆ, ಅಲ್ಲವೋ ದುರ್ಯೋಧನ, ಕೃಷ್ಣನ ಪಣಕ್ಕಿಡಬೇಕಾ? ಕೃಷ್ಣ ನಮ್ಮ ಸರ್ವಸ್ವಾಮಿ ಸರ್ವೋತ್ತಮ, ಅವನ ಪಣಕ್ಕಿಡಬೇಕೇನು? ಇಂಥ ಮಾತಾಡಿದೆಯಲ್ಲ, ಏನು ಮಾಡಿದೆ? ಇನ್ನೊಂದು ಶಪಥ ಮಾಡ್ತೇನೆ ತಗೋ. ಏನು ಶಪಥ ಗೊತ್ತಾ? ನಿನ್ನನ್ನು ತಡೆ ಹೊಡೆದು ಕೆಳಗೆ ಬಿಡಿಸ್ತೇನಲ್ಲ, ಬೀಳಿಸಿ ನಿನ್ನ ತಲೆಯನ್ನು ಮತ್ತೆ ಮತ್ತೆ ತುಡಿತೇನೆ ನಾನು ಅಂತ ಹೇಳುತ್ತೆ. ಮತ್ತೆ ಮತ್ತೆ ತುಡಿತೇನೆ, ಕೃಷ್ಣನಿಗೆ ನೀನು ಅವಮಾನ ಮಾಡಿದ್ದರಿಂದ ನಿನ್ನ ತಲೆ ತುಡಿತೇನೆ. ತಲೆ ತುಳಿಯೋದಕ್ಕೂ ಇದಕ್ಕೇನು ಸಂಬಂಧ ಅಂದರೆ, ದೇವರ ಭಯನು ತಲೆಯಲ್ಲದವನು ಅಂತ ಅರ್ಥ. ತಲೆಯಲ್ಲದ ಮನುಷ್ಯ ಅಂತ ಬೈತಾರಲ್ಲ, ತಲೆಯಲ್ಲದ ತಲೆಯಿತ್ತು ತುಡಿತೇನೆ ಹಾಳು ಮಾಡಿ ದಾನ ನಾಶವಾಗುತ್ತೆ ಅಂತ ಅರ್ಥ. ತೊಡೆ ಮುರಿತೇನೆ ಫಿಸಿಕಲಿ ಕೆಳಗೆ ಬಿಡುತ್ತೀಯ, ತಲೆ ಬಡಿತೇನೆ ತಲೆ ಕಳ್ಕೋತಿ ಜ್ಞಾನ ಕಳ್ಕೋತೀಯ, ಈ ಎರಡು ಪೆಟ್ಟನ್ನು ಕೊಡ್ತೇನೆ ಅಂತ ಭೀಮಸೇನ ಹೇಳಿದಾಗ ದುರ್ಯೋಧನ ಆಗಲಾರೆ ಎಚ್ಚೆತ್ಕೋಬೇಕಾಗಿತ್ತು. ಇನ್ನೊಂದು ಚಾನ್ಸ್ ಅವನಿಗಿತ್ತು, ಏನೂ ಇಲ್ಲ. ಅದೇ ಸಮಯದಲ್ಲಿ ಬಹಳ ಉನ್ಮತ್ತನಾಗಿ ಅವನಿಗೆ ಮತ್ತೆ ಹೇಳಿದ ಒಂದೇ ಗ್ಯಾರಂಟಿ, ಏನು ಮಾಡಿ ಇವತ್ತಂತೂ ಮಾಡೋದಿಲ್ಲ ತಾನೆ ಅಂತ ಹೇಳೋದು, ಮತ್ತೆ ಒದರ್ತಾ ಇದ್ದಾನೆ. ಅದೇ ಸಮಯಕ್ಕೆ ಅವನ ಪಾಪದ ಕೊಡ ತುಂಬಬೇಕಲ್ಲ, ದುರ್ಯೋಧನ ಈ ರೀತಿ ಮಾಡ್ತಾ ಇದ್ದ ತಮ್ಮಂದಿರಿ ಭಾರಿ ಹುರುಪು ಬಂದುಬಿಡ್ತು. ದೊಡ್ಡವರು ಮಾಡಿದಾಗೆಲ್ಲ ಕೂಡ ಒಳ್ಳೆಯವ್ರು ಒಳ್ಳೆ ಕೆಲಸ ಮಾಡಿದರೆ ಚಿಕ್ಕವರಿಗೆ ಒಳ್ಳೇದು ಮಾಡಲಿಕ್ಕೆ ಹುರುಪು ಬರ್ತದೆ, ಕೆಟ್ಟ ಕೆಲಸ ಮಾಡಿದರೆ ಕೆಟ್ಟದ್ದು ಮಾಡಲಿಕ್ಕೆ ಹುರುಪು ಬರುತ್ತೆ. ತಂದೆ ಬೇಗ ಎದ್ದು ಸ್ನಾನಕ್ಕೆ ಅಂತ ಹೊರಟ್ರೆ ಇವನು ಮಗ ಸ್ನಾನಕ್ಕೆ ಮಗ ಹೇಳ್ತಾನೆ, ಅವನು ಕ್ಲಬ್ ಕೊಟ್ಟರೆ ಇವನು ಕ್ಲಬ್ ಕೊಡ್ತಾನೆ ಪಾಪ. ಯಾಕೆಂದ್ರೆ ಯಥಾ ಯದ್ಯದಾಚಾರ್ಯತೆ ಶ್ರೇಷ್ಠ ದತ್ತದೇವೇತರೋ ಜನ. ದುರ್ಯೋಧನ ತಮ್ಮಂದಿರಲ್ಲ ಇವನ ಸ್ಥಿತಿ ನೋಡಿಬಿಟ್ರು ಎದ್ರಂತೆ. ದುಶ್ಯಾಸನ ಹೇಳ್ತಾನೆ, ಕರ್ಣ ಹೇಳ್ತಾನೆ, ಎಂಥ ಪುಣ್ಯಾತ್ಮ ಕರ್ಣ, ಸೂರ್ಯನ ಅವತಾರ ಪಾಪ, ಅಂಥವನಿಗೂ ಕೆಟ್ಟ ಬುದ್ಧಿ ಬಂದು ಹೋಯಿತು. ತಕ್ಷಣ ಎದ್ದನಂತೆ, ಅಪತಿರಿಹಿಯಸಿ ಕಲ್ಯಾಣಿ ಗಚ್ಚ ದುರ್ಯೋಧನಾಲಯಂ, ನಿನ್ನ ಗಂಡಂದ್ರೆ ಇಲ್ಲ ದ್ರೌಪದಿ, ಬಾ ದುರ್ಯೋಧನ ಮನೆ ಸೇರ್ಕೋಮ ಅಂತ ಹೇಳಿದನು. ಅಂಥ ಒಳ್ಳೆಯವನ ಬಾಲಿ ಎಂಥ ಕೆಟ್ಟ ಮಾತು ಬರ್ತಾ ಇದೆ ಯೋಚನೆ ಮಾಡಿ, ಎಷ್ಟು ಒಳ್ಳೆಯವನು ಕರ್ಣ, ಅವನ ಬುದ್ಧಿ ಅಷ್ಟು ಕೆಟ್ಟ ಹೋಗಿದೆ. ಯಾತಕ್ಕೆ ಒಳಗೆ ಸಹಸ್ರವರ್ಮ ರಾಕ್ಷಸನ ಆವೇಶ, ಹೊರಗಡೆಯಿಂದ ದುರ್ಯೋಧನನ ಸಹವಾಸ. ಅದು ಕೆಟ್ಟವರು ಸಹವಾಸ ಮಾಡಿದರೆ ಮನುಷ್ಯ ಎಷ್ಟು ಹುಂಬನಾಗ್ತಾನೆ ಅಂತ ಹೇಳೋದಕ್ಕೆ ಕರ್ಣ ಸಾಕ್ಷಿ. ಅದಕ್ಕೆ ಆತ ಸೂರ್ಯಾವತಾರ ಅಂತೀರಿ, ಆತ ಹೀಗಾಯ್ತಾ ಅಂದರೆ ಹೌದು, ಸೂರ್ಯನ ಗ್ರಹಣ ಬಂದರೆ ಡಲ್ ಆಗ್ತಾನಲ್ಲ ಆ ಥರ ಆಗ್ತದೆ ಅಷ್ಟೇ. ಸೂರ್ಯನ ಗ್ರಹಣ ಬರೋದು ನಮಗೆ ಗೊತ್ತೇ ಗೊತ್ತು, ಸೂರ್ಯನ ಗ್ರಹಣ ಹಿಡಿತದೆ, ಚಂದ್ರನಿಗೂ ಗ್ರಹಣ ಹಿಡಿಯುತ್ತೆ. ಕರ್ಣ ಸೂರ್ಯಾವತಾರ, ಅವನಿಗೆ ಗ್ರಹಣ, ಯಾರ ಗ್ರಹಣ, ಈ ದುರ್ಯೋಧನ ಗ್ರಹಣ ಆಗಿಹೋಗ್ಬಿಟ್ಟಿದೆ. ಅವನ ಕೆಲಸ ಸಿಕ್ಕ ಹಿಡಿಯೋದು ಅಂದ್ರೆ ದುರ್ಯೋಧನ ಹಿಡ್ಕೊಂಡ್ಬಿಟ್ಟಿದ್ದಾನೆ ಅವನನ್ನು. ಆದ್ರಿಂದ ಕರ್ಣನ ಬುದ್ಧಿ ಎಲ್ಲ ಪರ್ವರ್ಟೆಡ್ ಆಗ್ತಾ ಇದೆ. ಮಧ್ಯಾಹ್ನ ಮಠ ಮಠ ಮಧ್ಯಾಹ್ನ ಏನಾದರೂ ಟೋಟಲ್ ಎಕ್ಲಿಪ್ಸ್, ಸೋಲಾರ್ ಎಕ್ಲಿಪ್ಸ್, ಸಂಪೂರ್ಣ ಸೂರ್ಯಗ್ರಹಣವಾದರೆ ರಾತ್ರಿ ವಾತಾವರಣ ಬರ್ತದೆ ಹೆಚ್ಚು ಕಡೆ, ಹಿಂದಾಗಿತ್ತಲ್ಲ ಅಷ್ಟೊತ್ತಿನಲ್ಲಿ ಹೂವು ಟೋಟಲಿ ಡಾರ್ಕ್ ಆಗಿಬಿಡುತ್ತದೆ. ಇವತ್ತು ಕರ್ಣನ ಬುದ್ಧಿ ಆರಾಗಿದೆ, ಕರ್ಣನಿಗೆ ಪಾರ್ಷಿಯಲ್ ಗ್ರಹಣ ಆಗಿಲ್ಲ, ಟೋಟಲ್ ಗ್ರಹಣ, ಪೂರ್ಣ ಗ್ರಹಣ ಕರ್ಣನಿಗೆ ಪಾಪ. ಈ ಗ್ರಹಣ 3 ತಾಸು 4 ತಾಸು 8 ತಾಸು ಬಿಡುತ್ತದೆ, ಅದು ಜನ್ಮ ಪೂರ್ತಿ ಕಾಡುತ್ತೆ ಕರ್ಣನಿಗೆ ಪಾಪ. ಆತ ಸಾಯೋವರೆಗೂ ದುರ್ಯೋಧನ ಗಂಟು ಬಿದ್ದಿದ್ದ, ಹೊರಗಿಂದ ಒಳಗಡೆಯಿಂದ ಸಹಸ್ರ ವರ್ಮ ಗಂಟು ಬಿದ್ದಿದ್ದ, ಕವಚ ಕೊಡೋವರೆಗೂ ಅವನಿದ್ದ. ಇದು ಕರ್ಣನ ದುರಂತ ಇದು. ಅದಕ್ಕೆ ಶಾಸ್ತ್ರ ಹೇಳುತ್ತದೆ, ಲೋಕಕ್ಕೆ ಬೆಳಕೊಡ್ತಕ್ಕಂಥ ಸೂರ್ಯ ಅಂಥವನು ಎಷ್ಟು ಕೆಟ್ಟ ಮಾತನಾಡ್ತಾನೆ ಅಂತ ಕೇಳಿದರೆ, ಸೂರ್ಯ ಸರ್ವೋತ್ತಮನಲ್ಲ, ಸೌರಮತದ ನಿರಾಸ ಇದು. ಒಂದು ಸೂರ್ಯ ಸರ್ವೋತ್ತಮನ ವಾದ ಮಾಡೋ ಗುಂಪಿನವರಿದ್ದಾರೆ. ಸೂರ್ಯ ಸರ್ವೋತ್ತಮನಾಗಿದ್ದರೆ ಸೂರ್ಯಾವತಾರವಾದ ಕರ್ಣ ಇಷ್ಟಪ್ಪ ಯಾಕೆ ಮಾಡ್ತಿದ್ದ? ಆದರೆ ಸೂರ್ಯ ಸರ್ವೋತ್ತಮನಲ್ಲ, ಆದ್ರಿಂದನೇ ಗಾಯತ್ರಿ ಮಂತ್ರ ಸರ್ವೋತ್ತಮ ಮಂತ್ರ, ಅದಕ್ಕಿಂತ ಮಂತ್ರ ಇಲ್ಲ. ಗಾಯತ್ರಿ ವೇದ ಮಾತಾಸಿ ಅಂತಲೇ ಕರೆಯೋದು, ಗಾಯತ್ರಿಯಿಂದ ವೇದಗಳ ಮೂಲಭೂತವಾದಂಥ ಮಂತ್ರ ಅದು, ಅಂಥ ಮಂತ್ರ ಗಾಯತ್ರಿ ಮಂತ್ರ, ಸರ್ವೋತ್ತಮ ಮಂತ್ರ. ಅದನ್ನು ಯಾರನ್ನು ಹೇಳುತ್ತೆ ಜನ ಏನು ತಿಳ್ಕೊಂಡು? ಸೂರ್ಯನ ಹೇಳುತ್ತೆ ಅಂತ ತಿಳ್ಕೊಂಡ್ಬಿಟ್ಟು. ಸೂರ್ಯನ ಹೇಳೋದಾಗಿದ್ದರೆ ಕರ್ಣನ ಹೇಳುತ್ತೆ ಅಂತ ಆಗುತ್ತೆ, ಕರ್ಣ ಸ್ವಾನೇ ತಪ್ಪು ಮಾಡ್ತಾನೆ ಅಂತ ನಮ್ಮ ಧಿಯೋಯೋನ ಪ್ರಚೋದಯ ಅಂತ ಏನು ಮಾಡ್ತಾನೆ ಈ ಮಧ್ಯೆ? ಅವನ ಬುದ್ಧಿನೇ ದುರ್ಯೋಧನ ಕೈಯಲ್ಲಿ ಸಿಕ್ಕಾಗ ನಮ್ಮ ಬುದ್ಧಿನೇ ಸರಿ ಮಾಡೋ ಪ್ರಶ್ನೆ ಇಲ್ಲ. ಆದ್ದರಿಂದ ಅದು ಸೂರ್ಯ ಮಂತ್ರ ಅಲ್ಲ, ಅದು ಗಾಯತ್ರಿ ಮಂತ್ರ, ಅದು ನಾರಾಯಣ ಮಂತ್ರ ಅಂತ ಆಚಾರ್ಯ ಹೇಳಿದರು. ಧೇಯಸ್ಸದಾ ಸವಿತೃಮಂಡಲ ಮಧ್ಯವರ್ತಿ ನಾರಾಯಣ ಸರಸಿಜಾಸನ ಸನ್ನಿವಿಷ್ಟ. ಇದು ಅದರ ಆಂತರ್ಯ. ಕರ್ಣನ ಕಥೆ ಸೂರ್ಯ ಸರ್ವೋತ್ತಮತ್ವವನ್ನು ಸ್ಥಾಪನೆ ಮಾಡತಕ್ಕಂಥ ಸೌರಮತವನ್ನು ಅಲ್ಲಗಳಿತಕ್ಕಂಥ ಮತ. ಪತ್ಯುರಸಾಮಂಜಸ್ಯ ಸ್ಯಾತ್ ಅಂತ ಹೇಳ್ತಾರಲ್ಲ, ಸೂರ್ಯ ಶಿವ ಅತ್ಯುತ್ತಮ ದೇವತೆ, ಆ ಸರ್ವೋತ್ತಮ ದೇವತೆ ಮಾತ್ರ ಹರಿರೇವ ಪರಹ ಹರಿರೇವ ಗುರು ಹರಿರೇವ ಜಗತ್ ಪಿತೃಮಾತೃಗತಿ. ಆ ಸಂದೇಶವನ್ನು ಕಾಣ್ತಾ ಇದ್ದೇವೆ. ಎಲ್ಲಿಯ ಕೃಷ್ಣ, ಎಲ್ಲಿಯ ಕರ್ಣ, ಇಬ್ಬರಲ್ಲೂ ಕಾಕ ಇದೆ, ನಾಣಾನೂ ಇದೆ, ಆದರೆ ಕೃಷ್ಣ ಇದು ಕರ್ಣ, ಎಷ್ಟು ವ್ಯತ್ಯಾಸ ಇದೆ ಇಬ್ಬರಲ್ಲಿ. ಕೃಷ್ಣ ಸರ್ವೋತ್ತಮನಾದರೆ ಕರ್ಣ ದುರ್ಯೋಧನನ ಕಡೆಗೆ ಸಿಕ್ಕಾಕೊಂಡ್ಬಿಟ್ಟಿದ್ದಾನೆ ಈ ಮಾತಾಡಿದನಂತೆ. ತಕ್ಷಣ ಆ ಮಾತನ್ನು ಮುಂದೆ ದ್ರೌಪದಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಈ ದುರ್ಯೋಧನನೆಲ್ಲ ನೋಡ್ತಾ ಇದ್ದಾನೆ. ಈ ಹಂತದಲ್ಲಿ ತಾನು ಏನು ಮಾಡಬೇಕು, ಇನ್ನೊಂದು ಕುತಂತ್ರ ಕೈ ಹಾಕ್ತಾನೆ. ಈವರೆಗೂ ಮಾಡಿದ್ದೆಲ್ಲ ಪಾಪ ಒಂದು ಕಡೆಗೆ ಆದರೆ ಇನ್ನು ಮುಂದೆ ಇನ್ನೂ ದೊಡ್ಡ ಪಾಪ ಮಾಡಲಿಕ್ಕೆ ಹೋಗ್ತಾನೆ. ಅವನಿಗೆ ಇನ್ನು ಭಾರಿ ಭಯಂಕರವಾದ ಪಾಪವನ್ನು ಮಾಡ್ತಾನೆ, ಅದೇ ದ್ರೌಪದಿ ವಸ್ತ್ರಾಪಹರಣಕ್ಕೆ ಪ್ರಯತ್ನ ಪಡೋ ಘಟ್ಟ. ನಾಳೆ ದಿವಸ ಇವತ್ತು ಹೊತ್ತಾಗಿದೆ, ಅನಿವಾರ್ಯ ಕಾರಣದಿಂದ ದಿವಸಕ್ಕಿಂತ ತಡ ಜಾಸ್ತಿ ತಡವಾಗೋ ಪ್ರಸಂಗ ಬಂತು. ನಾಳೆ ನಾಡಿದ್ದು ಹಾಗೆ ಮಾಡಿದ್ರೆ ಸಭಾಪರ್ವ ಮುಗಿಯೋದಿಲ್ಲ. ಆದ್ದರಿಂದ ನಾಳೆ ಸರಿಯಾಗಿ 6:30ಗೆ ಶುರು ಮಾಡಿಬಿಟ್ಟು ನಾಳೆ ದ್ರೌಪದಿ ವಿಚಾರವಂತೂ ಜನ ತಪ್ಪು ತಪ್ಪಾಗಿ ಕೇಳಿದ್ದಾರೆ ಅಂದರೆ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ತಪ್ಪು ಕೇಳಿದ್ದಾರೆ. ದ್ರೌಪದಿಯ ದೈನ್ಯದ ಕಥೆ ಅಲ್ಲ ಅದು, ಒಂದು ಅತಿ ಶ್ರೇಷ್ಠವಾದ ಒಬ್ಬ ಭಾರತೀಯ ದೇವಿಯ ಕಥೆನೇ ಹೊರತು ಒಬ್ಬ ಗೋಳಿನ ಹೆಂಗಸಿನ ಕಥೆ ಅಲ್ಲ. ಅದೇನು ನಡೀತು ನಿಜವಾಗಲೂ ಕೂಡ, ಅಲ್ಲಿ ಭೀಮನ ಪಾತ್ರ ಏನು, ಉಳಿದವರ ಪಾತ್ರ ಏನು, ಕೃಷ್ಣ ಅಕ್ಷಯ ವಸ್ತ್ರ ಕೊಟ್ಟಿದ್ದು ಅಂದರೆ ಏನು ಅರ್ಥ ಅದಕ್ಕೆಲ್ಲ ಕೂಡ, ಅದೆಲ್ಲವನ್ನು ನೋಡೋಣ. ನಾಳೆ ನಾಡಿದ್ದು 2 ದಿವಸ ಮಾತ್ರ ನಮಗೆ ಅವಕಾಶ ಇದೆ, ಅದನ್ನು ನೋಡೋಣ ಅಂತ ಹೇಳ್ತಾ ಇವತ್ತಿನ ದಿವಸ ನಮ್ಮ ಶ್ರೀ ವ್ಯಾಸಮಧ್ವ ಸಂಶೋಧನಾ ಪ್ರತಿಷ್ಠಾನಕ್ಕೆ ಒಬ್ಬರು ಕಂಜುಬಾಯಿ ಅಂತಕ್ಕಂಥವರು 2,000 ರೂಪಾಯಿಗಳನ್ನು ವಿದ್ವಾಂಸರ ಈ ನಿವೃತ್ತಿ ಪೆನ್ಷನ್ ಸ್ಕೀಮ್ ಇದೆಯಲ್ಲ ಗೌರವಧನಕ್ಕೋಸ್ಕರ ಕೊಟ್ಟಿದ್ದಾರೆ. ಅವರಿಗೆ ನಮ್ಮದು ಪ್ರತಿಷ್ಠಾನ ತುಂಬ ಧನ್ಯವಾದ ಕೃತಜ್ಞವಾಗಿದೆ, ಧನ್ಯವಾದಗಳನ್ನು ಹೇಳುತ್ತೆ ಅಂತ ಹೇಳಿ ತಿಳಿಸ್ತಾ ಇದ್ದೇನೆ. ಮತ್ತೆ ಕೆಲವರು ಕೇಳಿದರು ನಾವು ಒಟ್ಟಿಗೆ ಕೊಡಲಿಕ್ಕೆ ಕಷ್ಟ ಆಗುತ್ತೆ, ಕಂತುಗಳಲ್ಲಿ ಕೊಡಬಹುದಾ ಅಂತ ಕೇಳಿದರು. ಖಂಡಿತ ಕೊಡಬಹುದು, ಯಾವುದೇ ದೃಷ್ಟಿಯಿಂದ ಕೂಡ ಯಾವುದೇ ನಿಮ್ಮ ಯಥಾಶಕ್ತಿ ಅಂತ ಮೊದಲೇ ಹೇಳಿದೆ. ಕಂತುಗಳಲ್ಲಿ ಬೇಕಾದ್ರೂ ಕೊಡಬಹುದು, ಹೇಗೆ ಬೇಕಾದರೂ ಕೊಡಬಹುದು, ಅದಕ್ಕೆ ಯಾವುದೇ ನಿರ್ಬಂಧ ಇಲ್ಲ ಅಂತ ಹೇಳ್ತಾ ಇವತ್ತಿನ ಪ್ರಸಾದ ವಿನಿಯೋಗದ ಕಾರ್ಯವನ್ನು ವಿಠಲ್ ರಾವ್ ಅಂತಕ್ಕಂಥವ್ರು ಮಾಡಿದ್ದಾರೆ, ಅವರಿಗೆ ಧನ್ಯವಾದಗಳು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದವೋಚಮಹಂ ತೇನ ಪ್ರಿಯತಾಂ ಕಮಲಾಲಯ. ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಂನ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೇ ಪುರುಷಾಯ ತುಭ್ಯಂ. ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರೇಯೋಪಿ ಚ ಗಾನಸ್ಫೂರ್ತಿ ಸದಾ ತಸ್ಮೈ ಹರಯೇ ಗುರವೇ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಲಸತು ಶ್ರೀಮದಾನಂದ ತೀರ್ಥೇಂದುರ್ನೋ ಹೃದಂಬರೇ ಯದ್ವಚಶ್ಚಂದ್ರಿಕಾ ಸ್ವಾಂತ ಸಂತಾಪಂ ನಿಗೃಂತತಿ. ಸರ್ವೋತ್ತಮೋ ವಿಷ್ಣುರಥೋ ರಮಾ ಚ ಬ್ರಹ್ಮಾ ಚ ವಾಯುಶ್ಚ ತದೀಯ ಪತ್ನ್ಯಂ ಅನ್ಯೇ ಚ ದೇವಾಃ ಸತತಂ ಪ್ರಸನ್ನಾ ಹರೌ ಸುಭಕ್ತಿಂ ಮಯಿ ಸಂದೇಶಂತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಾಯ ಪರಿಪೂರ್ಣ ಗುಣಾರುಣವಾಯ ವಿಶ್ವೋದಯ ಸ್ಥಿತಿ ಲಯೋನ್ನಿಯತಿ ಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರ ಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಪರಮ ಪವಿತ್ರವಾದ ಶ್ರೀಮನ್ ಮಹಾಭಾರತದಲ್ಲಿ ಯಾವ ರೀತಿಯಾಗಿ ಧರ್ಮಿಷ್ಠರಾದ ಪಾಂಡವರನ್ನು ದುರ್ಯೋಧನ ಅತ್ಯಂತ ಅಧರ್ಮದಿಂದ ದ್ಯೂತದಲ್ಲಿ ಪರಾಭವಗೊಳಿಸಿ ಅನಂತರ ಅತ್ಯಂತ ಹೇಯವಾದ ರೀತಿಯಲ್ಲಿ ಪಾಂಡವರ ಜೊತೆಗೆ ವರ್ತಿಸ್ತಾ ಇದ್ದಾನೆ. ದ್ರೌಪದಿ ದೇವಿಯನ್ನು ತುಂಬಿದ ಸಭೆಗೆ ಕರೆತರಿಸಿ ಅದು ಎಳೆತರಿಸಿ ಚಿತ್ರಹಿಂಸೆ ಮಾಡತಕ್ಕಂಥ ಕೆಲಸ ಮಾಡ್ತಾನೆ. ಆ ಸಮಯದಲ್ಲಿ ದ್ರೌಪದಿ ದೇವಿ ನಡ್ಕೊಂಡ ರೀತಿ ಅತ್ಯಂತ ಆಶ್ಚರ್ಯಕರವಾದದ್ದು, ಅತ್ಯದ್ಭುತವಾದದ್ದು. ಭೀಷ್ಮ ದ್ರೋಣಾದಿಗಳು ಸಹ ಉತ್ತರ ಕೊಡಲಿಕ್ಕೆ ಅಸಾಧ್ಯವಾದಂಥ ಪ್ರಶ್ನೆಯನ್ನು ದ್ರೌಪದಿ ದೇವಿ ಕೇಳಿದ್ದಾರೆ. ನನ್ನನ್ನು ಮೊದಲು ಸೋತು ಆಮೇಲೆ ತನ್ನನ್ನು ಸೋತನು, ಅಥವಾ ತನ್ನನ್ನು ಸೋತಾದ ಮೇಲೆ ನನ್ನನ್ನು ಸೋತನು? ಆ ಎರಡೂ ಪ್ರಶ್ನೆಗೂ ಉತ್ತರ ಕೊಡಲಿಕ್ಕೆ ಅವರು ಯೋಚನೆ ಮಾಡ್ತಾರೆ. ದ್ರೌಪದಿ ಕೇಳಿದ ಪ್ರಶ್ನೆ ಎಷ್ಟು ಸರಿಯಾಗಿತ್ತು ಅಂದರೆ, ಮೊದಲು ತನ್ನನ್ನು ಸೋಲಹಾಗಿಲ್ಲ, ಹೆಂಡತಿಯ ಮೇಲೆ ಅಧಿಕಾರ ಅಂದರೆ ಇನ್ನೊಬ್ಬನ ವಶಕ್ಕೆ ಒಪ್ಪಿಸೋ ಅಧಿಕಾರ ಇಲ್ಲವೇ ಇಲ್ಲ. ಆಮೇಲೆ ತನ್ನನ್ನು ಸೋಲಹಾಗಿಲ್ಲ, ತಾನು ಸೋತಾದ ಮೇಲೆ ತನ್ನ ಹೆಂಡತಿಯ ಸಮೇತ ಸೋತಿರ್ತಾನಾದ್ದರಿಂದ ಪ್ರತ್ಯೇಕ ಸೋಲೋದಕ್ಕೆ ಅವಕಾಶವೇ ಇಲ್ಲ. ಇದು ವಿಶೇಷ. ಇವತ್ತು ಲೋಕದಲ್ಲಿ ನ್ಯಾಯ ನಡೀತಿರೋದೇ ಹಾಗೆ. ಒಬ್ಬ ಗಂಡ ಕೆಲಸ ಮಾಡ್ತಿರ್ತಾನೆ ಆಫೀಸ್ನಲ್ಲಿ ಅಂತ ತಿಳ್ಕೊಳ್ಳಿ, ಯಾವುದೇ ಕೆಲಸ ಪೆಂಡಿಂಗ್ ಇರುತ್ತೆ, ನಿನ್ನ ಹೆಂಡತಿ ಕೈಲಿ ಮಾಡಿಸು ಅಂತ ಹೇಳೋ ಹಕ್ಕು ಅವನಿಗಿಲ್ಲ. ಆ ರೀತಿ ಹೇಳಿದ್ರೆ ಅವನು ಡಿಸ್ಮಿಸ್ ಆಗ್ತಾರೆ ಹೊರತು ಮಾತಾಡೋ ಹಕ್ಕಿಲ್ಲ ಅವನಿಗೆ. ಮತ್ತೆ ಇವನಲ್ಲಿ ಏನಾರು ಆಕ್ಷನ್ ತಗೊಳ್ಬೋದೇ ಹೊರತು ಆ ಹೆಂಡತಿಯ ಪ್ರಸ್ತಾಪ ಮಾಡಕ್ಕೆ ಬರೋದಿಲ್ಲ. ಇವತ್ತು ಕಾನೂನು ಭದ್ರ ರಕ್ಷಣೆ ಕೊಟ್ಟಿದೆ ಅಂತ ಅರ್ಥ ಮಾಡಿಕೊಂಡ್ರೆ ಶಾಸ್ತ್ರ ಎಷ್ಟು ರಕ್ಷಣೆ ಕೊಟ್ಟಿರಬೇಕು. ಈಗ ಲೌಕಿಕ ಒಂದು ನೀತಿ ನಿಯಮಗಳೇ ಇಷ್ಟು ಕಠೋರವಾಗಿದ್ದರೆ ಶಾಸ್ತ್ರದ ನಿಯಮ ಭಾರಿ ದೊಡ್ಡದು. ಆಚಾರ್ಯ ಹೇಳ್ತಾರೆ, ಅಲ್ಲಿ ದ್ರೌಪದಿಯ ಮಾತಿನ ಸಾರಾಂಶವನ್ನು ಹೇಳ್ತಾರೆ. ಎಂದೂ ಒಬ್ಬ ಸ್ತ್ರೀ ಯಾವ ಕಾರಣಕ್ಕೂ ಸಹ ತನ್ನ ಗಂಡನಿಗೆ ಅಧೀನಳಾಗಿರ್ತಾಳೆ ಹೊರತು ಪರಪುರುಷನಿಗೆ ಅಧೀನಳಾಗೋದಿಲ್ಲ. ಅಧೀನಳಾಯನ್ ಮಾಡ್ತಕ್ಕಂಥ ಹಕ್ಕು ಅವಳ ಗಂಡನಿಗೂ ಇಲ್ಲ. ಇದು ಅತ್ಯಂತ ಧರ್ಮ ಸೂಕ್ಷ್ಮ. ಇದು ಸ್ತ್ರೀಯರಿಗೆ ತಮಗೇನು ಹಕ್ಕಿದೆ, ತಮ್ಮ ಸ್ಥಾನಮಾನ ಏನು, ಅದನ್ನೇ ಅರ್ಥ ಮಾಡಿಕೊಂಡಿಲ್ಲ ಜನ. ಮಹಾಭಾರತದ ಭಾಗವನ್ನು ಓದಿದರೆ ಪ್ರತಿಯೊಬ್ಬರೂ ಸಹ ಸ್ತ್ರೀಧರ್ಮದ ಬಗ್ಗೆ ಸ್ಪಷ್ಟ ಚಿತ್ರವನ್ನು ಕಾಣಲಿಕ್ಕೆ ಸಾಧ್ಯ. ಭೀಷ್ಮ ದ್ರೋಣರು ಉತ್ತರಿಸಲಿಕ್ಕಾಗದೆ ಹೋದಾಗ ಮುಂದಿನ ಪ್ರಶ್ನೆ, ದುರ್ಯೋಧನ ಮತ್ತೆ ಕುತಂತ್ರವನ್ನು ಮಾಡಿದ, ಈ ಮಧ್ಯೆ ವಿದುರನ ಮಾತು ನಡೆಯಲಿಲ್ಲ. ಆಗ ಭೀಮಸೇನ ಎದ್ದು ನಿಂತು ಧರ್ಮರಾಜನನ್ನು ಬೈತ. ಆ ದುರ್ಯೋಧನ ಅದರ ಪರಿಸ್ಥಿತಿ ದುರ್ಲಾಭ ಪಡೆಯಲಿಕ್ಕೆ ಅಂತ ಯೋಚನೆ ಮಾಡುತ್ತಾನೆ. ಪಾಂಡವರು ಒಣಕುಟಿಸಲಿಕ್ಕೆ ಅಂತ ಹೋದರೆ ಸಾಧ್ಯವಾಗೋದಿಲ್ಲ. ನಮಗೆ ಧರ್ಮರಾಜ ಪೂಜ್ಯ, ನಾನು ನಿಮ್ಮೆಲ್ಲರಿಗೆ ಪೂಜ್ಯ, ಆದ್ದರಿಂದ ಧರ್ಮರಾಜ ನಿಮ್ಮೆಲ್ಲರಿಗೂ ಪೂಜ್ಯ ಅಂತ ಭೀಮಸೇನ ಹೇಳಿದಾಗ ದುರ್ಯೋಧನ ಮತ್ತೊಮ್ಮೆ ದುಃಖಕ್ಕೊಳಗಾಗ ಪ್ರಸಂಗ ಬಂತು. ಅಲ್ಲಿ ಹೇಳಿದ ಭೀಮಸೇನನ ಮಾತು, ಅಂಥ ಮಾತನ್ನ ಕೃಷ್ಣ ಭೀಮರ ಹೊರತು ಇನ್ಯಾರೂ ಆಡಲಿಕ್ಕೆ ಸಾಧ್ಯ ಇಲ್ಲ. ಉತ್ತಿಷ್ಠದ್ವಂ ಸರ್ವಯೇವ ಸಮೇತಾಹ ಪೃತ್ನಾಮಿವಹ ಪಾದತಲೇನ ಸರ್ವಾನ್, ನಿಮ್ಮನ್ನು ಅಂಗಾಗಿಲಿ ಹೊಸಗೆ ಹಾಕಿಬಿಡ್ತೇನೆ, ಯಾರು ಹೇಳ್ತಿರೋ ಹೇಳಿ ಅಂತ ಹೇಳಿದಾಗ ಯಾರೂ ಹೇಳಲಿಕ್ಕಾಗಲಿಲ್ಲ. ಆಗ ಭೀಷ್ಮದ್ರೋಣರು ಭೀಮನನ್ನ ಭಾರಿ ಕೊಂಡಾಡ್ತಾರೆ. ಸರ್ವಂ ಸಂಭಾವ್ಯತೆ ತ್ವಯಿ, ನಿನ್ನ ಶಕ್ತಿ ಅಸಾಮಾನ್ಯವಾದದ್ದು, ನಾವ್ಯಾರು ಏನು ಮಾಡಲಿಕ್ಕಾಗೋದಿಲ್ಲ, ದಯವಿಟ್ಟು ಇವರನ್ನು ಕೊಲ್ಲಬೇಡ, ಅವನ ಪರವಾಗಿ ಪ್ರಾರ್ಥನೆ ಮಾಡ್ತಾರೆ. ಆ ಹಿರಿಯರು ಪ್ರಾರ್ಥನೆ ಮಾಡಿದ್ದು ಅವನು ಬದುಕೊಳ್ಳಿ ಅಂತ ಹೇಳಿ, ಅವನು ಆ ರೀತಿ ಅರ್ಥ ಮಾಡಿಕೊಳ್ಳಿಲ್ಲ, ತನಗೆ ಸಪೋರ್ಟ್ ಮಾಡ್ತಾರೆ, ತಾನು ಏನ್ ಮಾಡಿದ್ರು ನಡೆಯುತ್ತೆ ಅನ್ನೋ ಒಂದು ಪತ್ತೆ ಪರಿಸ್ಥಿತಿಯ ದುರ್ಲಾಭ ಪಡೆಯೋದು, ಅಂಡ್ಯೂ ಅಡ್ವಾಂಟೇಜ್ ತಗೊಳ್ಳೋದು ಅಂತಿದೆಯಲ್ಲ, ಅದನ್ನು ತಗೊಳ್ತಾನೆ. ಇನ್ನೂ ಕೆಟ್ಟ ನಡ್ಕೊಡುತ್ತಾನೆ. ದ್ರೌಪದಿಗೆ ತೊಡೆಯನ್ನು ತೋರಿಸ್ತಾನೆ, ನಿನ್ನ ಗಂಡಂದಿರೇ ಇಲ್ಲ, ನನ್ನ ಮನೆಗೆ ಬಾ ಅಂತ ಕರೀತಾನೆ. ನಿಮಗೆ ಯಾರೋ ಇಲ್ಲ ಹೋದಲ್ಲೋ, ಇನ್ನ ಕೃಷ್ಣನ ಜ್ಯೋತಿಕ್ಕಿಡು ಅಂತ ಕೇಳ್ತಾನೆ. ಆಗ ಭೀಮ ಮಾಡಿದ ಪ್ರತಿಜ್ಞೆ, ಭೀಮ ಪ್ರತಿಜ್ಞೆನೇ ಇದು, ನಿನ್ನ ತೊಡೆಯನ್ನು ಮುರಿತೇನೆ, ನಿನ್ನ ತಲೆಯನ್ನು ತುಳಿತೇನೆ ಅಂತ ಎರಡು ಪ್ರತಿಜ್ಞೆ ಮಾಡಿದಾಗ ಆಗಲೂ ದುರ್ಯೋಧನ ಎಚ್ಚೆತ್ತುಕೊಳ್ಳಿಲ್ಲ. ಅದಕ್ಕೆ ಶಾಸ್ತ್ರ ಹೇಳುತ್ತದೆ, ಇದ್ದಕ್ಕಿದ್ದಾಗ ಶಿಕ್ಷೆ ಕೊಡೋದಿಲ್ಲ, ಮತ್ತೆ ಮತ್ತೆ ಹೇಳಿ 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 ಎಲ್ಲಿವರೆಗೆ ತಿಳ್ಕೊಳ್ಳೋದಕ್ಕೆ ಅವನಿಗೆ ಅವಕಾಶ ಕೊಡ್ತಾರೋ ಕೊಡ್ತಾರೆ, ಕೊನೆಯ ಅವಕಾಶ ಉಪಯೋಗಿಸಿಕೊಳ್ಳದೆ ಹೋದ್ರೆ ಹೋಯ್ತಷ್ಟೇ. ವಿದ್ಯಾರ್ಥಿಗಳಿಗೆ ಫಸ್ಟ್ ಕ್ವಾರ್ಟರ್ಲಿ ಮಾಡ್ತಾರೆ, ಫೇಲ್ ಆಗ್ತಾನೆ, ಮತ್ತೆ ಫಸ್ಟ್ ಟರ್ಮ್ ಮಾಡ್ತಾರೆ ಅಲ್ಲೂ ಫೇಲ್ ಆಗ್ತಾರೆ, ಮಂದೆ ಪ್ರಿಪರೇಟ್ರಿ ಮತ್ತೆ ಅಲ್ಲೂ ಫೇಲ್ ಆಗ್ತಾನೆ, ಹಾಳಾಗಿ ಫೈನಲ್ಲಿ ಕೂಡಿಸ್ತಾರೆ, ಅಲ್ಲೂ ಫೇಲ್ ಆದರೆ ಆ ವರ್ಷ ಫೇಲ್ ಮುಗಿದೋಯ್ತು. ಈ ರೀತಿ ಅವಕಾಶಗಳನ್ನು ಕೊಡೋ ಪದ್ಧತಿ ಇದೆಯಲ್ಲ, ಅದು ದೇವರು ಹಾಕಿಕೊಟ್ಟ ಪದ್ಧತಿ, ದೇವತೆಗಳು ಹಾಕಿಕೊಟ್ಟ ಪದ್ಧತಿ. ಜ್ಞಾನಿಗಳಾದವರಿಗೆ, ವಿವೇಕ ಇದ್ದವರಿಗೆ ಮನೆಯಲ್ಲಿ ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಸಾಕು, ಓ ಭಾರಿ ತಪ್ಪು ಮಾಡಿದ್ದೇವೆ, ತಿರುಗಿ ವಾರ್ನಿಂಗ್ ಇದ್ದಾಗ ತಿಳ್ಕೊಂಡ್ಬಿಡ್ತಾನೆ ತಕ್ಷಣ. ಆದ್ರೆ ಅಯೋಗ್ಯರಿಗೆ ಮಾತ್ರ ಅದಾಗ್ತಾನೆ, ಇವರು ಕೂಡ ಇದು ಅರ್ಥನೆ ಮಾಡ್ಕೊಳ್ಳೋದಿಲ್ಲ, ಇನ್ನೂ ಕೆಟ್ಟದ ನಡ್ಕೊಳ್ಳುತ್ತಾರೆ ಹೊರತು ಸರಿಯಾಗಿ ನಡ್ಕೊಳ್ಳೋದೇ ಇಲ್ಲ. ಎಚ್ಚರಿಕೆಯ ಗಂಟೆ ಯಾರಿಗೆ? ಅದು ಯೋಗ್ಯರಿಗೆ. ಉಳಿದವರಿಗೆಲ್ಲ ಇನ್ನೂ ಕೆಡತಕ್ಕಂಥ ಒಂದು ಪದ್ಧತಿ ಮುಂದುವರಿಯುತ್ತೆ ಹೊರತು ಬದಲಾಗೋದೇ ಇಲ್ಲ. ದುರ್ಯೋಧನ ಅಂಥವ ಇಷ್ಟು ನೇರವಾಗಿ ಹೇಳಿದ್ರು ಒಂದು ಅರ್ಥವೇ ಆಗಲಿಲ್ಲ. ಕೊನೆಗ ಅವನು ಇನ್ನೂ ಮುಂದಕ್ಕೆ ಹೋಗ್ತಾನೆ. ದುಶ್ಯಾಸನ, ಯಾಕೆ ಯೋಚನೆ ಮಾಡಬೇಕು ಈಗೆಲ್ಲ ನಾವು ನೋಡು, ಈ ದುಶ್ಯಾಸನೈಷಾಂ ವಾಸಾಂಸಿ ದಾಸಾನಾಂ ನೋ ವ್ಯಪಾಕುರು, ಇವರೆಲ್ಲ ನಮ್ಮ ದಾಸರು, ಸೋತು ಬಿಟ್ಟಿದ್ದಾರಲ್ಲ ದಾಸರು, ಆದ್ದರಿಂದ ಇವರ ಬಟ್ಟೆಗಳನ್ನ ಕಿತ್ಕೊಂಡು ಬಿಡು, ಸಾಮಾನ್ಯ ಬಟ್ಟೆ ಕೊಡು ಅಂತ ಹೇಳುತ್ತಾರೆ. ಹೊನಕ್ಕೆ ಹೋಗ್ಬೇಕಲ್ಲ, ಇವರ ಬಟ್ಟೆ ನಾನು ದಾಸರ ಮೇಲೆ ಹಕ್ಕಿದೆ ನಮಗೀಗ, ಆದ್ದರಿಂದ ಅವರ ವಸ್ತ್ರಗಳನ್ನೆಲ್ಲ ಬೆಲೆ ಬಾಳೋ ವಸ್ತ್ರ ತಗೊಂಡು ಬಿಡು, ಸಾಮಾನ್ಯ ವಸ್ತ್ರ ಕೊಡು ಅಂತ ಹೇಳುತ್ತಾರೆ. ರಾಮಾಯಣದಲ್ಲಿ ಕೈಕೇಯಿ ಮಾಡಿದವಳು ರಾಮಸೀತೆ ನಮಸ್ಕಾರ ಮಾಡಲಿಕ್ಕೆ ಬಂದ್ರೆ ರಾಮ ಹೊನಕ್ಕೆ ಹೀಗೆ ಹೋಗೋದೇನೋ, ನಾರ್ಬಟ್ಟೆ ಒಟ್ಕೋ ಅಂತ ಹೇಳಿ ನಾರ್ಬಟ್ಟೆ ತಾನು ಕೊಟ್ಲಂತ. ಓಂ ನಮೋ ನಾರಾಯಣಾಯ ವಸ್ತ್ರಂ ಸಮರ್ಪಯಾಮಿ ಅಂತೇಳಿ ಒಳ್ಳೆ ವಸ್ತ್ರ ಕೊಡೋದು ಬಿಟ್ಟು, ಒಳ್ಳೆ ವಸ್ತ್ರ ಬಿಟ್ಟುಬಿಡು ಕೆಟ್ಟ ವಸ್ತ್ರ ಕೊಡ್ತೀನಿ ಅಂತ ಹೇಳ್ತಾರೆ. ಎಂಥ ದುಷ್ಟತನ, ಅದಕ್ಕೆ ಪ್ರೇರೇಪಣೆ ಮಂಥರಿಯ ಪ್ರೇರೇಪಣೆ. ಇಲ್ಲಿ ದುರ್ಯೋಧನ ಕೆಲಸ ಮಾಡ್ತಾನೆ, ಇವರು ಪಾಂಡವ ವಸ್ತ್ರಗಳನ್ನ ಜಪಾಕರು ಕಿತ್ಕೊಂಡ್ಬಿಡು ಅಂತ ಹೇಳಿದಂತೆ, ಎಂಥ ಮೂರ್ಖ ಅವನು. ಆಗ ಅವ್ರು ನೋಡ್ತಾರೆ, ಇವನು ಮಹಾಪಾಪಿಷ್ಟ, ಇವನು ಮೈ ಮೇಲೆ ಬಟ್ಟೆ ಹಾಕಿ ಕೈ ಹಾಕಿ ಕಿತ್ಕೊಂಡ್ಬಿಡ್ತಾನೆ ಅಂತ ಗೊತ್ತಾಯ್ತಂತವರಿಗೆ. ಆಯ್ತು, ಯಾವುದೋ ಒಂದು ಪ್ರಾರಬ್ಧ ಅನ್ಕೊಂಡು ಧರ್ಮರಾಜ ಏನ್ ಮಾಡ್ತಾನೆ, ಸ್ವತಃ ತಾನು ಕಿರೀಟವನ್ನು ತೆಗೆದಿಡ್ತಾನೆ. ಅಪೂರ್ವವಾದಂತಹ ಬೆಲೆ ಬಾಳುವ ರಾಜ ಅಂದರೆ ಹೇಗಿರಬೇಕು, ಒಂದೊಂದು ತೆಗೆದಿಟ್ಟನಂತೆ. ಆಗ ಭೀಮಸೇನನ ಧರ್ಮ ನೋಡಬೇಕು, ಭೀಮಸೇನನ ಯಾವುದು ಬೈಂಡಿಂಗ್ ಅಲ್ಲೇ ಅಲ್ಲ ಇದು ಒಂದು, ಆದರೆ ಲೋಕಕ್ಕೆ ಧರ್ಮವನ್ನು ತೋರಿಸಬೇಕು. ಅಣ್ಣ ಆಗ ತಪ್ಪು ಮಾಡಿದ್ದಾನೆ, ಆದರೆ ಅವನು ಸ್ವರೂಪತಃ ಒಳ್ಳೆಯವನಾದ್ರೆ ನಾನು ಮರ್ಯಾದೆ ಉಡಿಸಬೇಕು ಅಂತ ಹೇಳಿ ತಾನೂ ತೆಗೆದಿಟ್ಟರಂತೆ. ಅರ್ಜುನನು ತೆಗೆದಿಡ್ತಾರೆ, 5 ಜನ ಪಾಂಡವರು ಕೂಡ ತೆಗೆದಿಡ್ತಾರೆ. ಆದರೆ ದುರ್ಯೋಧನ ಎಷ್ಟು ಪಾಪಿಷ್ಟ ಅಂದ್ರೆ, ನಿಮೇಲ್ ಕೂಡ ಆಗಿಲ್ಲ ಕೆಡಕೊಡಿ ಅಂತ ಹೇಳ್ತಾನೆ. ಎಂತ ದುರಹಂಕಾರನು, ಚಕ್ರವರ್ತಿಗಳು ಮೂರ್ಧಾಭಿಷಿಕ್ತ ರಾಜ ಧರ್ಮರಾಜ ಅವನನ್ನ ಕೆಳಕೂಡು ಅಂತ ಹೇಳಿದಾಗ ಕ್ಷಮಾಂ ಆನಂದ್ಯ ವಿಸ್ತೃತಾಂ, ನಿರ್ಣಯದಲ್ಲಿ ಬರೀತಾರೆ ಭೂಮಿಯ ಮೇಲೆ ಕೂತರಂತವರು, ನೆಲದ ಮೇಲೆ ಕೂಡಿಸಿದ್ದಾನೆ, ನಾರಬಟ್ಟೆ ಕೊಡಿಸಿ ಕೂತಿದ್ದಾನೆ, ಸುಮ್ಮನೆ ಕೂತಿದ್ದಾನೆ. ಆ ಪ್ರಸಂಗ ಬಂದಾಗ ಏನ್ ಮಾಡಬೇಕು, ಅನುಭವಿಸಬೇಕಷ್ಟೆ, ಬೇರೆ ದಾರಿ ಇಲ್ಲ. ರಾಘವೇಂದ್ರ ಸ್ವಾಮಿಗಳಿಗೆ ಪೂರ್ವಾಶ್ರಮದಲ್ಲಿ ಒಂದು ಕಾಲಕ್ಕೆ ಮೂರ್ನಾಲ್ಕು ವರ್ಷಗಳ ಕಾಲ ಹೇಳಿದ್ದೇನೆ ಹಿಂದೆ, ಭಯಂಕರ ಪ್ರಾರಬ್ಧ. ರಾಘವೇಂದ್ರ ಇದರಲ್ಲೇ ಬರೀತಾರೆ, ಯಾವುದೋ ಒಂದು ಪ್ರಾರಬ್ಧ ಇತ್ತು, ಭಯಂಕರ ದಾರಿದ್ರ್ಯ, ವಾರಕ್ಕೆ 60 ಊಟ. ಅವ್ರೇನ್ ಮಾಡಿದ್ರು, ಇಲ್ಲಿ ಹೇಗೋ ಹಾಕಿ ಸಹಿಸಿಕೊಂಡ್ರು. ಮುಂದಿನ ಪ್ರಭಾವ ಅವ್ರ ಹೆಸರೇ.